ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಮಾತುಕತೆ, ಇರಾನ್ ಇಸ್ರೇಲ್ ಉದ್ವಿಗ್ನತೆ ಕುರಿತು ಆತಂಕ, ನಕ್ಸಲಿಸಂ ನಿರ್ಮೂಲನೆಗೆ ಸರ್ಕಾರದ ಸಂಕಲ್ಪ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಬಾಂಬ್ ಬೆದರಿಕೆ ಹಿನ್ನೆಲೆ ಬರ್ಮಿಂಗ್ಹ್ಯಾಂನಿಂದ ದೆಹಲಿಗೆ ಹೊರಟ ಏರ್ ಇಂಡಿಯಾ ವಿಮಾನ ರಿಯಾದ್ನಲ್ಲಿ ತುರ್ತು ಭೂಸ್ಪರ್ಶ. ಮಧ್ಯಪ್ರಾಚ್ಯದಲ್ಲಿ ವ್ಯಾಪಕ ಯುದ್ದ ಭೀತಿ, ರಾಜತಾಂತ್ರಿಕ ಕ್ರಮಕ್ಕೆ ಜಾಗತಿಕ ನಾಯಕರ ಕರೆ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರೊಂದಿಗೆ ಮಾತನಾಡಿ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಇತ್ತೀಚಿನ ಉದ್ವಿಗ್ನತೆಗಳ ಕುರಿತು ಗಂಭೀರ ಚಿಂತೆ ವ್ಯಕ್ತಪಡಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರಧಾನಿ, ಪ್ರಸ್ತುತ ಪರಿಸ್ಥಿತಿಯನ್ನು ವಿವರವಾಗಿ ಚರ್ಚಿಸಿದ್ದು, ತಕ್ಷಣದ ಉದ್ವಿಗ್ನತೆಯ ನಿವಾರಣೆ, ಸಂವಾದ ಮತ್ತು ರಾಜತಾಂತ್ರಿಕ ಚಟುವಟಿಕೆಗಳನ್ನೇ ಮುಂದಿನ ದಾರಿಗಳೆಂದು ಪುನರುಚ್ಚರಿಸಿ, ಪ್ರಾದೇಶಿಕ ಶಾಂತಿ, ಭದ್ರತೆ ಹಾಗೂ ಸ್ಥಿರತೆಯ ಶೀಘ್ರ ಪುನರ್ಸ್ಥಾಪನೆಯ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ. ನಾಗರಿಕ ಸಮಾಜದಲ್ಲಿ ಹಿಂಸೆ ಮತ್ತು ಕೆಂಪು ಭಯೋತ್ಪಾದನೆಗೆ ಸ್ಥಾನವಿಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನಕ್ಸಲಿಸಂ ಅನ್ನು ಬೇರು ಸಹಿತ ಕಿತ್ತೊಗೆಯಲು ಸರ್ಕಾರ ಸಂಕಲ್ಪ ಮಾಡಿದೆ ಮತ್ತು ಅದನ್ನು ಶೀಘ್ರದಲ್ಲೇ ಪೂರೈಸಲಿದೆ ಎಂದು ಅವರು ಹೇಳಿದರು. ನವರಾಯಪುರದ ಬಂಜಾರಿ ಗ್ರಾಮದಲ್ಲಿ ರಾಷ್ಟೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ಕೇಂದ್ರ ವಿಧಿ ವಿಜ್ಞಾನ ಪ್ರಯೋಗಾಲಯದ ಕಟ್ಟಡಗಳ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ ನಂತರ ನಡೆದ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ಎರಡೂ ರಾಷ್ಟೀಯ ಸಂಸ್ಥೆಗಳನ್ನು ಸುಮಾರು 40 ಎಕರೆ ಪ್ರದೇಶದಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಿದ್ದಾರೆ. ಛತ್ತೀಸ್ಗಢದಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಯನ್ನು ಆಧುನೀಕರಿಸಲು ಈ ಹೊಸ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು. ಈ ಉಪಕ್ರಮಗಳು ಮುಂದಿನ ದಿನಗಳಲ್ಲಿ ಛತ್ತೀಸ್ಗಢ ಮಾತ್ರವಲ್ಲದೆ ಇಡೀ ಮಧ್ಯ ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಗೆ ಒಂದು ಅಡಿಪಾಯವನ್ನು ಒದಗಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ನಕ್ಸಲಿಸಂ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಸಂಕಲ್ಪವನ್ನು ಕೇಂದ್ರ ಗೃಹ ಸಚಿವರು ಪುನರುಚ್ಚರಿಸಿದರು. ಹಾಗೂ ಛತ್ತೀಸ್ಗಢ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಭದ್ರತಾ ಪಡೆಗಳು ಅಭಿಯಾನಗಳನ್ನು ನಡೆಸುವ ರೀತಿಯಲ್ಲಿ ಶೀಘ್ರದಲ್ಲೇ ಗುರಿಯನ್ನು ಸಾಧಿಸಲಾಗುವುದು ಎಂದು ತಿಳಿಸಿದರು. ಛತ್ತೀಸ್ಗಢ ಸರ್ಕಾರವು ಉತ್ತಮ ಶರಣಾಗತಿ ನೀತಿಯನ್ನು ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಈ ನೀತಿಯ ಲಾಭವನ್ನು ಪಡೆದು ತಮ್ಮ ಶಸ್ತಾಸ್ತಗಳನ್ನು ಒಪ್ಪಿಸಿ ಹೊಸ ಛತ್ತೀಸ್ಗಢ ನಿರ್ಮಾಣದಲ್ಲಿ ಭಾಗವಹಿಸುವಂತೆ ಅವರು ಮಾವೋವಾದಿಗಳಿಗೆ ಮನವಿ ಮಾಡಿದರು.
छत्तीसगढ़ में विष्णुदेव जी की सरकार और छत्तीसगढ़ के गृह मंत्री विजय जी का सबसे बड़ा उपलब्धि है तो एक रुका हुआ नक्सल विरोधी अभियान को उन्होंने द्रुत गति से चलाया और छत्तीसगढ़ को नक्सल मुक्त करने की दिशा में आगे बढ़े. और मैंने छत्तीसगढ़ में ही कहा था कि 31/3/2026 ये देश नक्सलवाद से मुक्त हो जाएगा.
ಬರ್ಮಿಂಗ್ಹ್ಯಾಂನಿಂದ ದೆಹಲಿಗೆ ಹೊರಟ ಏರ್ ಇಂಡಿಯಾ ವಿಮಾನವನ್ನು ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ರಿಯಾದ್ಗೆ ತಿರುಗಿಸಿ ತುರ್ತು ಭೂಸ್ಪರ್ಶ ಮಾಡಲಾಯಿತು. ಬರ್ಮಿಂಗ್ಹ್ಯಾಂನಿಂದ ದೆಹಲಿ ಕಡೆಗೆ ಹೊರಟ ಏರ್ ಇಂಡಿಯಾ ವಿಮಾನವನ್ನು ಕಳೆದ ರಾತ್ರಿ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ರಿಯಾದ್ಗೆ ತುರ್ತು ತಿರುಗಿಸಲಾಗಿತ್ತು. ಏರ್ ಇಂಡಿಯಾ ಸಂಸ್ಥೆಯು ಇಂದು ಈ ಮಾಹಿತಿಯನ್ನು ದೃಢಪಡಿಸಿದೆ. AI-114 ವಿಮಾನವು ರಿಯಾದ್ನಲ್ಲಿ ಸುರಕ್ಷಿತವಾಗಿ ಇಳಿದಿದ್ದು ಸ್ಥಳದಲ್ಲಿ ಭದ್ರತಾ ಪರಿಶೀಲನೆ ನಡೆಸಲಾಯಿತು. ಫೈಟ್ ರಾಡಾರ್ 24 ಎಂಬ ವಿಮಾನ ನಿಗಾವಹಿಸುವ ವೆಬ್ಸೈಟ್ ಪ್ರಕಾರ ಈ ವಿಮಾನವು ರಾತ್ರಿ 8:26ಕ್ಕೆ ಬರ್ಮಿಂಗ್ಹ್ಯಾಂನಿಂದ ಉಡ್ಡಯನಗೊಂಡಿತ್ತು ಹಾಗೂ ದೆಹಲಿ ಕಡೆಗೆ ಹೊರಟಿದ್ದ ಸಂದರ್ಭದಲ್ಲಿ ತುರ್ತು ಭೂಸ್ಪರ್ಶಕ್ಕೆ ನಿರ್ಧರಿಸಲಾಯಿತು. ನಂತರ ಟಾಟಾ ಗುಂಪು ಒಡೆತನದ ಏರ್ ಇಂಡಿಯಾ ಸಂಸ್ಥೆ ಪ್ರಕಟಣೆ ನೀಡಿ ಎಲ್ಲಾ ಪ್ರಯಾಣಿಕರು ಸುರಕ್ಷಿತರಾಗಿದ್ದಾರೆ ಎಂದು ತಿಳಿಸಿದೆ. ಪ್ರಯಾಣಿಕರನ್ನು ಗಮ್ಯಸ್ಥಾನಗಳಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ಸೇವಾ, ಸುಶಾಸನ್ ಮತ್ತು ಗರೀಬ್ ಕಲ್ಯಾಣ್ ತತ್ವಗಳಿಂದ ನಡೆಸಲ್ಪಡುವ ಭಾರತವು ಒಂದು ದಶಕದ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಕಳೆದ 11 ವರ್ಷಗಳಲ್ಲಿ ಪ್ರಮುಖ ವಲಯಗಳಲ್ಲಿ ಸರ್ಕಾರದ ಪ್ರಯತ್ನಗಳ ಕುರಿತು ಆಕಾಶವಾಣಿ ಸುದ್ದಿ ವಿಭಾಗವು ನಿಮಗೆ ವಿಶೇಷ ಸರಣಿಯ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದೆ. ಇಂದು ನಾವು ಭಾರತದ ಇಂಧನ ಕ್ರಾಂತಿಯ ಮೇಲೆ ಕೇಂದ್ರೀಕರಿಸುತ್ತೇವೆ. ದಾಖಲೆಯ ಸಾಮರ್ಥ್ಯ ಸೇರ್ಪಡೆಗಳು ಮತ್ತು ಶುದ್ದ, ವಿಶ್ವಾಸಾರ್ಹ ಹಾಗೂ ಅಂತರ್ಗತ ವಿದ್ಯುತ್ಗಾಗಿ ಬಲವಾದ ಪ್ರಚೋದನೆ, ಇವು ಒಂದು ದಶಕದ ದಿಟ್ಟ ಸುಧಾರಣೆಗಳು.
ಕಳೆದ ದಶಕದಲ್ಲಿ ಹೆಚ್ಚುತ್ತಿರುವ ಬೇಡಿಕೆ ಪ್ರಮುಖ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸಾಂಪ್ರದಾಯಿಕ ಹಾಗೂ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಪರಿಣಾಮಕಾರಿ ನೀತಿಯ ಬೆಂಬಲದಿಂದಾಗಿ ಭಾರತದ ವಿದ್ಯುತ್ ವಲಯವು ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಜೂನ್ 2025 ಹೊತ್ತಿಗೆ ದೇಶದ ಒಟ್ಟು ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯವು 476 ಗಿಗಾವ್ಯಾಟ್ಗಳನ್ನು ತಲುಪಿದೆ. ಅದರಲ್ಲಿ ಸುಮಾರು ಅರ್ಧದಷ್ಟು ಪಳೆಯುಳಿಕೆಯೇತರ ಇಂಧನ ಮೂಲಗಳಿಂದ ಬಂದಿದೆ. ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಮಾತ್ರ 226 ಗಿಗಾವ್ಯಾಟ್ಗಳಷ್ಟು ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು ಭಾರತವು ಸೌರಶಕ್ತಿಯಲ್ಲಿ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಮತ್ತು ಪವನಶಕ್ತಿ ಸಾಮರ್ಥ್ಯದಲ್ಲಿ 4ನೇ ಸ್ಥಾನದಲ್ಲಿದೆ. ಏಪ್ರಿಲ್ 2018 ವೇಳೆಗೆ ದೇಶವು ಶೇಕಡಾ 100% ಹಳ್ಳಿಗಳ ವಿದ್ಯುದೀಕರಣವನ್ನು ಸಾಧಿಸಿದೆ ಮತ್ತು ಅಂದಿನಿಂದ 2.8 ಕೋಟಿಗೂ ಹೆಚ್ಚು ಮನೆಗಳನ್ನು ಗ್ರಿಡ್ಗೆ ಸಂಪರ್ಕಿಸಿದೆ. ವಿದ್ಯುತ್ ಕೊರತೆ ನಾಟಕೀಯವಾಗಿ ಕಡಿಮೆಯಾಗಿದೆ. 2014 ಶೇಕಡಾ 4ಕ್ಕಿಂತ ಹೆಚ್ಚಾಗಿದ್ದು ಇಂದು ಕೇವಲ ಶೇಕಡಾ 0.1ಕ್ಕೆ ಇಳಿದಿದೆ. ಆದರೆ ತಲಾ ವಿದ್ಯುತ್ ಬಳಕೆ ಶೇಕಡಾ 45% ಹೆಚ್ಚಾಗಿದೆ. ಪಿಎಂ ಸೂರ್ಯಘರ್ ಯೋಜನೆ ದೇಶಾದ್ಯಂತ ಮನೆಗಳನ್ನು ಬೆಳಗಿಸುತ್ತಿದೆ. ಅದೇ ಹೊತ್ತಿಗೆ ಪಿಎಂ ಕುಸುಮ್ ಯೋಜನೆಯು ರೈತರಿಗೆ ಸೌರಶಕ್ತಿ ಚಾಲಿತ ನೀರಾವರಿಯನ್ನು ಒದಗಿಸುತ್ತಿದೆ. ಪವನಶಕ್ತಿ ವಲಯವು ದ್ವಿಗುಣಗೊಂಡಿದೆ ಮತ್ತು ಜಲವಿದ್ಯುತ್, ಜೈವಿಕ ಮತ್ತು ಪರಮಾಣು ಶಕ್ತಿಯ ಸಾಮರ್ಥ್ಯಗಳು ಸ್ಥಿರವಾಗಿ ಬೆಳೆಯುತ್ತಲೇ ಇವೆ. ಅದೇ ಸಮಯದಲ್ಲಿ ಭಾರತದ ಕಲ್ಲಿದ್ದಲು ವಲಯವನ್ನು ಸ್ವಾವಲಂಬನೆ ಮತ್ತು ಸುಸ್ಥಿರತೆಯನ್ನು ಹೆಚ್ಚಿಸಲು, ದಾಖಲೆಯ ಉತ್ಪಾದನಾ ಮಟ್ಟವನ್ನು ಸಾಧಿಸಲು ಹಾಗೂ ಆಮದು ಅವಲಂಬನೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡಲು ಆಧುನೀಕರಿಸಲಾಗಿದೆ. ರಾಷ್ಟೀಯ ಹಸಿರು ಹೈಡ್ರೋಜನ್ ಮಿಷನ್ನಿಂದ ಹಿಡಿದು ಅಂತಾರಾಷ್ಟೀಯ ಸೌರ ಒಕ್ಕೂಟದವರೆಗೆ ಭಾರತವು ತನ್ನ ಇಂಧನ ಅಗತ್ಯಗಳನ್ನು ಪೂರೈಸುವುದಲ್ಲದೆ ಸ್ವಚ್ಛ ಹಸಿರು ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ.
ಅಮೆರಿಕ ಸೇನೆ ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲೆ ನಡೆಸಿದ ದಾಳಿಗಳು ಜಾಗತಿಕ ಮಟ್ಟದಲ್ಲಿ ತೀವ್ರ ಪ್ರತಿಕ್ರಿಯೆಗಳಿಗೆ ಕಾರಣವಾಗಿದ್ದು, ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ವ್ಯಾಪಕ ಯುದ್ದ ಭೀತಿ ಎದುರಾಗುವ ಆತಂಕದ ನಡುವೆ ರಾಜತಾಂತ್ರಿಕ ಚಟುವಟಿಕೆಗೆ ಹಿಂದಿರುಗುವಂತೆ ಜಾಗತಿಕ ನಾಯಕರು ಕರೆ ನೀಡಿದ್ದಾರೆ. ಬ್ರಿಟನ್ ಪ್ರಧಾನಮಂತ್ರಿ ಕಿಯರ್ ಸ್ಟಾರ್ಮರ್ ಅಮೆರಿಕದ ಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿ ಪ್ರಾದೇಶಿಕ ಸ್ಥಿರತೆಗೆ ಆದ್ಯತೆ ನೀಡಿದರು. ಬ್ರಿಟನ್ನ ಪೂರ್ವ ಪ್ರಧಾನಿ ರಿಷಿ ಸುನಕ್ ಈ ಆತಂಕಗಳನ್ನು ಹಂಚಿಕೊಂಡು ದಾಳಿಗಳಿಗೆ ಬೆಂಬಲ ಸೂಚಿಸಿದರು. ಬ್ರಿಟನ್ನ ರಕ್ಷಣಾ ಕಾರ್ಯದರ್ಶಿ ಜಾನ್ ಹೀಲಿ ಅವರು ಬ್ರಿಟನ್ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆಸ್ಟ್ರೇಲಿಯಾ ತನ್ನ ರಾಯಭಾರಿಗಳನ್ನು ಹಿಂದಕ್ಕೆ ಕರೆದುಕೊಂಡು ಟೆಹರಾನ್ನ ದೂತಾವಾಸವನ್ನು ಮುಚ್ಚಿದ ನಂತರ ರಾಜತಾಂತ್ರಿಕ ದಾರಿಯ ಕಡೆಗೆ ಒತ್ತಾಯ ಮುಂದುವರೆಸಿದೆ. ಖತಾರ್ ವಿದೇಶಾಂಗ ಸಚಿವಾಲಯ ಈ ಬೆಳವಣಿಗೆ ಭಯಾನಕ ಪರಿಣಾಮಗಳನ್ನುಂಟು ಮಾಡಬಹುದು ಎಂದು ಎಚ್ಚರಿಸಿದೆ. ಒಮಾನ್ ವಿದೇಶಾಂಗ ಸಚಿವಾಲಯ ಅಮೆರಿಕ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿ ಇವು ಅಂತಾರಾಷ್ಟೀಯ ಕಾನೂನು ಮತ್ತು ಯುಎನ್ ಚಾರ್ಟರ್ ಉಲ್ಲಂಘನೆ ಎಂದಿದೆ. ಐರ್ಲೆಂಡ್ ಉಪಪ್ರಧಾನಿ ಸೈಮನ್ ಹ್ಯಾರಿಸ್ ಅತ್ಯಂತ ಅಪಾಯದ ಮಟ್ಟಕ್ಕೆ ತಲುಪುತ್ತಿರುವ ಈ ಪರಿಸ್ಥಿತಿಯನ್ನು ತಡೆಯಬೇಕಾಗಿದೆ ಎಂದು ಎಚ್ಚರಿಸಿದರು. ಬೆಲ್ಜಿಯಂ ಉಪಪ್ರಧಾನಿ ಮ್ಯಾಕ್ಸಿಮ್ ಪ್ರೇವೋ ಇರಾನ್ನ ಥಿಯೋಕ್ರೆಟಿಕ್ ಆಳ್ವಿಕೆ ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿಪಡಿಸಬಾರದು ಎಂದರು. ಲಡಾಖ್ನ ಕಾರ್ಗಿಲ್ ಯುದ್ದ ಸ್ಮಾರಕದ ಡ್ರಾಸ್ನಲ್ಲಿ ಇಂದು ಸರಹದ್ ಶೌರ್ಯಥಾನ್ 2025 ಮ್ಯಾರಥಾನ್ ನಡೆಯಿತು. ದೇಶಾದ್ಯಂತದಿಂದ 2500 ಹೆಚ್ಚು ಕ್ರೀಡಾಪಟುಗಳು ಉತ್ಸಾಹಭರಿತವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ಕಾರ್ಯಕ್ರಮವನ್ನು ಭಾರತೀಯ ಸೇನೆಯು ಪುಣೆಯ ಸರಹದ್ ಫೌಂಡೇಶನ್ ಹಾಗೂ ಕಾರ್ಗಿಲ್ನ ಸ್ಥಳೀಯ ನಾಗರಿಕ ಆಡಳಿತದ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಮ್ಯಾರಥಾನ್ಗೆ ಮಹಾರಾಷ್ಟದ ಮಾನ್ಯ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಎಲ್ಎಎಚ್ಡಿಸಿ ಕಾರ್ಗಿಲ್ನ ಮುಖ್ಯ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯ ಡಾ ಮೊಹಮ್ಮದ್ ಜಾಫರ್ ಅಖೂನ್ ಹಾಗೂ 14ನೇ ಕಾರ್ಪ್ಸ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ರಿತೇಶ್ ಭಲ್ಲಾ ಅವರು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಮಾತುಕತೆ, ಇರಾನ್ ಇಸ್ರೇಲ್ ಉದ್ವಿಗ್ನತೆ ಕುರಿತು ಆತಂಕ. ನಕ್ಸಲಿಸಂ ನಿರ್ಮೂಲನೆಗೆ ಸರ್ಕಾರದ ಸಂಕಲ್ಪ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಬಾಂಬ್ ಬೆದರಿಕೆ ಹಿನ್ನೆಲೆ ಬರ್ಮಿಂಗ್ಹ್ಯಾಂನಿಂದ ದೆಹಲಿಗೆ ಹೊರಟ ಏರ್ ಇಂಡಿಯಾ ವಿಮಾನ ರಿಯಾದ್ನಲ್ಲಿ ತುರ್ತು ಭೂಸ್ಪರ್ಶ. ಮಧ್ಯಪ್ರಾಚ್ಯದಲ್ಲಿ ವ್ಯಾಪಕ ಯುದ್ದ ಭೀತಿ, ರಾಜತಾಂತ್ರಿಕ ಕ್ರಮಕ್ಕೆ ಜಾಗತಿಕ ನಾಯಕರ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.